ಯೇಸು ತಂದೆಗೆ ವಿಧೇಯರಾದರು.
Today we once again want to look at the life of Jesus, particularly in relation to the holiness of his life, and look at another aspect of his holiness, his total obedience to the will of the Father, whatever the cost.
ಇವತ್ತು ನಾವು ಮತ್ತೊಮ್ಮೆ ಯೇಸುವಿನ ಜೀವಿತವನ್ನ ನೋಡಿಕೊಳ್ಳೋಣ, ವಿಶೇಷವಾಗಿ ಯೇಸುವಿನ ಜೀವಿತದ ಪವಿತ್ರತೆಯನ್ನ ನೋಡಿಕೊಳ್ಳೋಣ. ಮತ್ತು ಆ ಪವಿತ್ರತೆಯ ಮತ್ತೊಂದು ರೂಪವನ್ನ ನೋಡೋದಾದ್ರೆ ಅದು ಯಾವ್ದಪ್ಪ ಅಂದ್ರೆ, ಎಷ್ಟೇ ಬೆಲೆಯನ್ನ ತೆತ್ತಿದರೂ ತಂದೆಯ ಚಿತ್ತಕ್ಕೆ ಸಂಪೂರ್ಣವಾಗಿ ವಿಧೇಯರಾಗುವಂತದ್ದು.
The more we look at the life of Jesus, the more we will understand how we are supposed to live on this earth, and our life will be perfectly peaceful and orderly.
ನಾವು ಯೇಸುವಿನ ಜೀವಿತವನ್ನ ಹೆಚ್ಚು ನೋಡುವಾಗ ನಾವು ಹೇಗೆ ಜೀವಿಸಬೇಕು ಎಂಬುದಾಗಿ ದೇವರು ಬಯಸ್ತಾರೆ ಎಂಬುದಾಗಿ ಅರ್ಥ ಮಾಡಿಕೊಳ್ಳುತ್ತೇವೆ. ಆಗ ನಮ್ಮ ಜೀವಿತವು ಸಂಪೂರ್ಣವಾದಂತ ಸಮಾಧಾನ ಮತ್ತು ಕ್ರಮವುಳ್ಳದ್ದಾಗಿ ಇರುತ್ತದೆ.
Have you ever thought about the order that there is in the physical universe? The stars and the planets, they move about in the heavens in such perfect order that we can set our time accurately to the millionth of a second by them.
ಪ್ರಾಕೃತಿಕ ಸೃಷ್ಟಿಯಲ್ಲಿರುವಂತ ಕ್ರಮದ ಬಗ್ಗೆ ಯಾವತ್ತಾದರೂ ನೀವು ಯೋಚಿಸಿದ್ದೀರಾ? ನಕ್ಷತ್ರಗಳು, ಗ್ರಹಗಳು ಸರಿಯಾದ ಕ್ರಮದಲ್ಲಿ ಚಲಿಸ್ತಾ ಇವೆ. ನಾವು ಸಮಯವನ್ನ ಅವುಗಳಿಂದ ಸರಿಯಾಗಿ ಇಟ್ಕೋಬಹುದು.
And they've been moving around for thousands of years, and they were never lost time. Split second timing. You can predict where a particular star or a planet will be 1 year, 2 years from now, on a particular date at a particular time. You can predict where it will be because it never slows down. It never goes too fast. It moves in its orbit. It moves according to the speed which God has appointed for it.
Avu saviraru varshagalinda chalisutta ive, samayavanna endigu avu tappisikondilla. Nakshatragalu mattu grahagalu chalisuvanta prati samayavanna neevu kandu hididu kolbahudu. Yakendre avu nidanakkagali athava vegavagali chalisodilla. Sariyada kramadalli nakshatragalu mattu grahagalu chalistave. Devaru niyamisida vegadalle avu chalisuttave.
And that's why when you look at the heavens, there's such perfect order.
ಅದಕ್ಕಾಗಿ ನೀವು ಆಕಾಶ ಮಂಡಲವನ್ನ ನೋಡುವಾಗ ಅದು ಸರಿಯಾದ ಕ್ರಮದಲ್ಲಿ ಇದೆ.
No planet crashes into another. Everything moves about in perfect order. And what is the secret?
ಯಾವ ಗ್ರಹಗಳು ಸಹ ಒಂದಕ್ಕೊಂದು ಡಿಕ್ಕಿ ಹೊಡೆಯೋದಿಲ್ಲ, ಎಲ್ಲ ಕ್ರಮವಾಗಿದೆ. ಏನು ಅದರ ರಹಸ್ಯ ಹಾಗಾದ್ರೆ?
The secret is they obey the will of God exactly.
ಆ ರಹಸ್ಯ ಏನಪ್ಪಾ ಅಂದ್ರೆ, ಅವು ದೇವರಿಗೆ ಸರಿಯಾದ ರೀತಿಯಲ್ಲಿ ವಿಧೇಯರಾಗುವಂತದ್ದು.
ಅಂಡ್ ಇನ್ ದೋಸ್ ಹೆವನ್ಲಿ ಬಾಡೀಸ್ ವಿ ಹ್ಯಾವ್ ಅ ಮೆಸೇಜ್. ಯು ನೋ ದ ಬೈಬಲ್ ಸೇಸ್ ದಟ್ ದೋ ದೇ ಡೂ ನಾಟ್ ಸ್ಪೀಕ್ ದೇರ್ ವಾಯ್ಸ್ ಗೋಸ್ ಅರೌಂಡ್ ಓವರ್ ದ ಹೋಲ್ ಅರ್ತ್. ವಾಟ್ ಇಸ್ ದ ವಾಯ್ಸ್ ದಟ್ ಕಮ್ಸ್ ಟು ಅಸ್ ಫ್ರಮ್ ದೀಸ್ ಹೆವನ್ಲಿ ಬಾಡೀಸ್?
ಈ ಒಂದು ಸೃಷ್ಟಿಯಲ್ಲಿ ನಮಗೆ ಒಂದು ಸಂದೇಶವಿದೆ. ಸತ್ಯವೇದ ಈ ರೀತಿಯಾಗಿ ಹೇಳುತ್ತದೆ, ಅವು ಮಾತನಾಡಲಿಲ್ಲ ಅಂದ್ರೂ ಸಹ ಇಡೀ ಭೂಲೋಕದಲ್ಲಿ ಅದರ ಸ್ವರವು ಕೇಳಿಸುತ್ತದೆ ಎಂಬುದಾಗಿ. ಆಕಾಶ ಮಂಡಲದಿಂದ ನಮಗೆ ಬರುವಂತ ಸ್ವರವು ಯಾವುದು ಹಾಗಾದ್ರೆ?
ಇಟ್ ಇಸ್ ಬೇಸಿಕಲಿ ದಿಸ್. ವಿ ಹ್ಯಾವ್ ಅ ಕ್ರಿಯೇಟರ್. ದಟ್ಸ್ ವಾಟ್ ದ ಸ್ಟಾರ್ಸ್ ಅಂಡ್ ಪ್ಲಾನೆಟ್ಸ್ ಆರ್ ಸೇಯಿಂಗ್. ವಿ ಹ್ಯಾವ್ ಅ ಕ್ರಿಯೇಟರ್.
ಆ ನಕ್ಷತ್ರಗಳು ಮತ್ತು ಗ್ರಹಗಳು ಈ ರೀತಿಯಾಗಿ ಹೇಳುತ್ತವೆ, ನಾವು ಸೃಷ್ಟಿಕರ್ತನನ್ನ ಹೊಂದಿಕೊಂಡಿದ್ದೇವೆ, ನಮಗೆ ಸೃಷ್ಟಿಕರ್ತನಿದ್ದಾನೆ ಎಂಬುದಾಗಿ.
ಅಂಡ್ ವಿ ಒಬೇ ದಟ್ ಕ್ರಿಯೇಟರ್ ಪರ್ಫೆಕ್ಟ್ಲಿ ಅಂಡ್ ವಿ ನೆವರ್ ಹ್ಯಾವ್ ಅ ಪ್ರಾಬ್ಲಮ್. ಎವ್ರಿಥಿಂಗ್ ಗೋಸ್ ಸ್ಮೂತ್ಲಿ ಫಾರ್ ಅಸ್ ಡೇ ಬೈ ಡೇ. Because we obey our creator totally.
ನಾವು ಸೃಷ್ಟಿಕರ್ತನಿಗೆ ಸಂಪೂರ್ಣವಾಗಿ ವಿಧೇಯರಾಗೋದ್ರಿಂದ ನಮಗೆ ಯಾವ ಸಮಸ್ಯೆನೂ ಇಲ್ಲ. ಎಲ್ಲವೂ ಪ್ರತಿನಿತ್ಯ ಆರಾಮಾಗಿ ಹೋಗ್ತಾ ಇದೆ. ಯಾಕೆಂದ್ರೆ ನಾವು ನಮ್ಮ ಸೃಷ್ಟಿಕರ್ತನಿಗೆ ಸಂಪೂರ್ಣವಾಗಿ ವಿಧೇಯರಾಗುವ ಕಾರಣದಿಂದ ಇದೆಲ್ಲ ಸಾಧ್ಯ ಆಗ್ತಾ ಇದೆ ಎಂಬುದಾಗಿ ಆ ಸ್ವರವು ಹೇಳುತ್ತದೆ.
Have you heard that message? You believe it's true?
ಆ ಸಂದೇಶವನ್ನು ನೀವು ಕೇಳಿಕೊಂಡಿದ್ದೀರಾ? ನೀವು ನಂಬ್ತೀರಾ ಅದು ಸತ್ಯ ಅಂತ?
Why is there so much chaos, confusion, perhaps in your life, certainly in the world?
ಯಾಕೆ ನಿಮ್ಮ ಜೀವಿತದಲ್ಲಿ ಅಸ್ತವ್ಯಸ್ತ ಮತ್ತು ಗೊಂದಲಗಳಿವೆ? ವಿಶೇಷವಾಗಿ ಲೋಕದಲ್ಲಿ ಆ ಅಸ್ತವ್ಯಸ್ತ ಮತ್ತು ಗೊಂದಲ ಯಾಕೆ ತುಂಬಿದೆ?
It's because of disobedience.
ಅದು ಯಾಕೆಂದ್ರೆ ಅವಿಧೇಯತೆ ಕಾರಣದಿಂದ.
The one man who walked on this earth, who lived in perfect rest at all times, in peace and in joy, whose life was in perfect order at all times, was never disturbed by what other people did or tried to do. evil that people did, he didn't bother about whether he had a following or no following, was Jesus Christ.
ಜನರು ಏನೇ ಮಾಡಿದರೂ, ಮಾಡಲಿಕ್ಕೆ ಪ್ರಯತ್ನ ಮಾಡಿದರೂ, ಜನರು ಆತನಿಗೆ ಕೇಡನ್ನ ಮಾಡಿದರೂ ಸಹ, ಆತನನ್ನು ಹಿಂಬಾಲಿಸಿದ್ರು ಅಥವಾ ಹಿಂಬಾಲಿಸಲಿಲ್ಲ ಅಂದರೂ ಸಹ ತಲೆ ಕೆಡಿಸ್ಕೊಳ್ಳಿಲ್ಲ. ಈ ಲೋಕದಲ್ಲಿ ಒಬ್ಬನೇ ಒಬ್ಬ ಮನುಷ್ಯನು ಆ ರೀತಿಯಾಗಿ ಎಲ್ಲ ಸಮಯದಲ್ಲಿ ಪರಿಪೂರ್ಣ ವಿಶ್ರಾಂತಿಯಲ್ಲಿ, ಸಮಾಧಾನದಲ್ಲಿ, ಸಂತೋಷದಲ್ಲಿ ಜೀವಿಸಿದನು. ಅದು ಯಾರಪ್ಪ ಅಂದರೆ ಯೇಸು ಕ್ರಿಸ್ತನು. ಯೇಸುವಿನ ಜೀವಿತವು ಕ್ರಮಬದ್ಧತೆಯಿಂದ ಕೂಡಿತ್ತು.
And the secret of his life was the secret of the planets.
ಯೇಸುವಿನ ಜೀವಿತದ ರಹಸ್ಯ ಏನಾಗಿತ್ತಪ್ಪ ಅಂದ್ರೆ ಗ್ರಹಗಳ ರಹಸ್ಯ ಏನಾಗಿತ್ತಲ್ಲ ಅದೇ ಆಗಿತ್ತು.
He obeyed the will of his father in heaven exactly, completely, totally.
ಯೇಸು ಕ್ರಿಸ್ತನು ಪರಲೋಕದಲ್ಲಿರುವಂತ ತಂದೆಯ ಚಿತ್ತಕ್ಕೆ ಸರಿಯಾಗಿ ಅದೇ ರೀತಿಯಲ್ಲಿ ಮತ್ತು ಪರಿಪೂರ್ಣವಾಗಿ ವಿಧೇಯರಾದರು.
Wherever there is obedience to God, there's perfection and beauty. And wherever there is disobedience to God, there is chaos and ugliness. Do you think it's a burden for the stars and the planets to move in the orbits God has appointed for them?
ದೇವರಿಗೆ ವಿಧೇಯತೆ ಅನ್ನುವಂಥದ್ದು ಎಲ್ಲಿರುತ್ತದೋ ಅಲ್ಲಿ ಪರಿಪೂರ್ಣತೆ ಮತ್ತು ಸುಂದರತೆ ಇರುತ್ತದೆ. ದೇವರಿಗೆ ಅವಿಧೇಯತೆ ಅನ್ನುವಂಥದ್ದು ಎಲ್ಲಿರುತ್ತದೋ ಅಲ್ಲಿ ಅಸ್ತವ್ಯಸ್ತ ಮತ್ತು ಕ್ರಮವಿಲ್ಲದ್ದಾಗಿ ಇರುತ್ತದೆ. ದೇವರು ನಿಯಮಿಸಿದ ರೀತಿಯಲ್ಲಿ ಚಲಿಸಲು ಗ್ರಹಗಳಿಗೆ ಮತ್ತು ನಕ್ಷತ್ರಗಳಿಗೆ ಭಾರವಾಗ್ತಾ ಇದೆ ಅಂತ ನಿಮಗೆ ಅನಿಸ್ತಾ ಇದೆಯಾ?
Some are so far away from the earth, from the sun, that they are frozen throughout the year. And some planets are so close to the sun that they are burning hot throughout the year.
ಸೂರ್ಯನಿಂದ ದೂರವಾಗಿರುವಂತಹ ಕೆಲವೊಂದು ಗ್ರಹಗಳು ವರ್ಷಾನುಗಟ್ಟಲೆ ನಿಷ್ಕ್ರಿಯಗೊಂಡಿವೆ. ಆದರೆ ಸೂರ್ಯನಿಗೆ ಹತ್ತಿರವಾಗಿರುವ ಗ್ರಹಗಳು ವರ್ಷಾನುಗಟ್ಟಲೆ ಬಿಸಿಯಿಂದ ಹೊತ್ತಿ ಉರಿಯುತ್ತಿವೆ.
None of them complain. They believe they are in the place which God has appointed for them. Absolutely right. Jesus' whole life was like that.
ಅವು ಯಾವ ಕಾರಣಕ್ಕೂ ದೂರಲಿಲ್ಲ. ಆ ಗ್ರಹಗಳಿಗೆ ಮತ್ತು ನಕ್ಷತ್ರಗಳಿಗೆ ಗೊತ್ತಿತ್ತು ದೇವರು ನಮ್ಮನ್ನು ಸರಿಯಾದ ರೀತಿಯಲ್ಲಿ ನೇಮಕ ಮಾಡಿದ್ದಾನೆ ಅಂತ. ಯೇಸು ಕ್ರಿಸ್ತನ ಜೀವಿತವು ಕೂಡ ಇದೇ ರೀತಿಯಿಂದ ತುಂಬಿತ್ತು.
He never had any desire to go to places that his father never wanted him to go.
ತಂದೆಯು ಬಯಸದೆ ಇರುವಂತ ಜಾಗಕ್ಕೆ ಯೇಸು ಸ್ವಾಮಿ ಹೋಗಬೇಕು ಅಂತ ಮನಸ್ಸು ಮಾಡಲಿಲ್ಲ.
His whole life was a demonstration of this truth that in this life and in the next life, godliness alone is most profitable. Of all the things there are, godliness is most profitable.
ಯೇಸು ಸ್ವಾಮಿಯ ಜೀವಿತದಲ್ಲಿ ತೋರಿ ಬಂದಂತದ್ದು ಏನಪ್ಪ ಅಂದ್ರೆ ಸತ್ಯವು ತೋರಿ ಬಂದಿತ್ತು. ಈ ಜೀವಿತ ಮತ್ತು ಮುಂದಿನ ಜೀವಿತದಲ್ಲಿ ದೈವಿಕತೆಯೊಂದೇ ಹೆಚ್ಚು ಲಾಭಕರವಾದದ್ದು ಮತ್ತು ಎಲ್ಲಾ ಸಂಗತಿಗಳಲ್ಲಿ ಹೆಚ್ಚು ಲಾಭಕರವಾದದ್ದು ದೈವಿಕತೆಯೊಂದೇ ಆಗಿದೆ.
No one can be more happy or more peaceful or more content than a godly man.
ದೈವಿಕ ಮನುಷ್ಯನಿಗಿಂತ ಹೆಚ್ಚಾಗಿ ಯಾರು ಕೂಡ ಸಂತೋಷವಾಗಿ, ಸಮಾಧಾನವಾಗಿ ಮತ್ತು ತೃಪ್ತಿಯಿಂದ ಜೀವಿಸಲಿಕ್ಕೆ ಆಗೋದಿಲ್ಲ.
The Bible says the fear of the Lord is a fountain of life. When you fear God, it's like having a fountain of life within you.
ಸತ್ಯವೇದ ಹೇಳುತ್ತದೆ ದೇವರಿಗೆ ಭಯಪಡುವಂತದ್ದು ಜೀವಿತದಲ್ಲಿನ ನೀರು ಬುಗ್ಗೆಯಾಗಿದೆ ಎಂಬುದಾಗಿ. ನೀವು ದೇವರಿಗೆ ಭಯಪಡುವರಾದ್ರೆ ನಿಮ್ಮಲ್ಲಿ ಕಾರಂಜಿಯ ಚಿಲುಮೆಯ ರೀತಿಯಲ್ಲಿ ನಿಮ್ಮ ಜೀವಿತವಿರುತ್ತದೆ.
The Bible says, exhorts us in Proverbs 23:17, live in the fear of the Lord the whole day long.
ಸತ್ಯವೇದವು ಜ್ಞಾನೋಕ್ತಿಗಳು 23ನೇ ಅಧ್ಯಾಯ 17ನೇ ವಚನದಲ್ಲಿ ನಮಗೆ ಈ ರೀತಿಯಾಗಿ ಎಚ್ಚರಿಸುತ್ತದೆ, ಯಹೋವನಲ್ಲಿ ದಿನವೆಲ್ಲ ಭಯಭಕ್ತಿಯುಳ್ಳವರಾಗಿರ್ರಿ ಎಂಬುದಾಗಿ.
Jesus lived in that fear.
ಯೇಸು ಸ್ವಾಮಿ ಆ ರೀತಿಯ ಭಯದಲ್ಲಿ ಜೀವಿಸಿದರು.
In fact, there is a verse in Hebrews chapter 5 and verse 7. Sometimes we think that because Jesus was the Son of God, some things automatically happened for him. But here we read the expression, although he was a son, Hebrews 5:8, although he was a son, he learned obedience from the things which he suffered.
ನಾವು ಅನ್ಕೊಂತೇವೆ ಯೇಸು ಸ್ವಾಮಿ ದೇವರಾಗಿದ್ದರಿಂದ ಎಲ್ಲವೂ ಆ ಕ್ಷಣಕ್ಕೆ ತತ್ಕ್ಷಣಕ್ಕೆ ಎಲ್ಲವೂ ಆಗ್ತಾ ಇತ್ತು ಅಂತ. ಆದರೆ ಇಬ್ರಿಯ ಪತ್ರಿಕೆ 5ನೇ ಅಧ್ಯಾಯ 8ನೇ ವಚನದಲ್ಲಿ ಈ ರೀತಿಯಾಗಿ ಹೇಳಲ್ಪಟ್ಟಿದೆ, ಆತನು ಮಗನಾಗಿದ್ದರೂ ಅನುಭವಿಸಿದ ಬಾಧೆಗಳಿಂದಲೇ ವಿಧೇಯತೆಯನ್ನು ಕಲಿತುಕೊಂಡನು ಎಂಬುದಾಗಿ.
Why did he have to learn?
ಯಾಕೆ ಅದನ್ನು ಕಲಿಬೇಕಾಯಿತು ಯೇಸು ಸ್ವಾಮಿ?
We also read in the previous verse, Hebrews 5:7, that he was heard not because he was a son of God, but because of his piety, because he feared his father.
ಹಿಬ್ರಿಯ ಪತ್ರಿಕೆ 5:7 ಈ ರೀತಿಯಾಗಿ ಹೇಳಲ್ಪಟ್ಟಿದೆ, ದೇವರ ಮೇಲಣ ಭಯಭಕ್ತಿಯ ನಿಮಿತ್ತ ಯೇಸುವಿನ ಪ್ರಾರ್ಥನೆಯು ಕೇಳಲ್ಪಟ್ಟಿತು ಎಂಬುದಾಗಿ.
It was the fear of his heavenly father that made his prayers to be heard.
ಪರಲೋಕದಲ್ಲಿರುವಂತಹ ತಂದೆಯ ವಿಷಯವಾಗಿ ಯೇಸುವಿಗೆ ಭಯ ಭಕ್ತಿ ಇದ್ದಿದ್ದರಿಂದ ಯೇಸುವಿನ ಪ್ರಾರ್ಥನೆಯು ಕೇಳಲ್ಪಟ್ಟಿತು.
There is an example there for us. You know, in every area, Jesus was seeking to be an example for us.
ನಮಗೆ ಅಲ್ಲಿ ಒಂದು ಮಾದರಿ ಸಿಗುತ್ತೆ. ಯೇಸು ಸ್ವಾಮಿಯು ಪ್ರತಿಯೊಂದು ಕ್ಷೇತ್ರಗಳಲ್ಲಿ ನಮಗೆ ಮಾದರಿಯಾಗಿದ್ದಾರೆ.
The holier our life is, the more our prayers will be heard.
ನಮ್ಮ ಜೀವಿತ ಹೆಚ್ಚು ಪವಿತ್ರವಾಗುವ ರೀತಿಯಲ್ಲಿ ನಮ್ಮ ಪ್ರಾರ್ಥನೆಗಳು ಹೆಚ್ಚು ಕೇಳಲ್ಪಡುತ್ತವೆ ದೇವರಿಂದ.
Why does it say in the Bible in James chapter 5 verse 17 onwards that the effectual fervent prayer of a righteous man avails much?
ಹಾಗಾದ್ರೆ ಯಾಕೆ ಸತ್ಯವೇದವು ಯಾಕೋಬ 5:16-17 ಈ ರೀತಿಯಾಗಿ ಹೇಳಲ್ಪಟ್ಟಿದೆ, ನೀತಿವಂತನ ಅತ್ಯಾಸಕ್ತಿಯುಳ್ಳ ವಿಜ್ಞಾಪನೆಯು ಬಹುಬಲವಾಗಿದೆ ಎಂಬುದಾಗಿ?
ಇಟ್ಸ್ ನಾಟ್ ಎನಿಬಡಿಸ್ ಪ್ರೇಯರ್, ಇಟ್ಸ್ ದ ಪ್ರೇಯರ್ ಆಫ್ ಅ ರೈಚಸ್ ಮ್ಯಾನ್.
ಇದು ಯಾರದೋ ಒಬ್ಬರದು ಪ್ರಾರ್ಥನೆ ಕೇಳೋದಲ್ಲ, ನೀತಿವಂತನ ಅತ್ಯಾಸಕ್ತಿಯುಳ್ಳ ಪ್ರಾರ್ಥನೆಯು ಕೇಳಲ್ಪಡುತ್ತದೆ ದೇವರಿಂದ.
ದ ಮೋರ್ ಗಾಡ್ಲಿ ಎ ಮ್ಯಾನ್ ಇಸ್, ದ ಮೋರ್ ಹಿಸ್ ಪ್ರೇಯರ್ಸ್ ಆರ್ ಹರ್ಡ್.
ಒಬ್ಬ ಮನುಷ್ಯನು ಹೆಚ್ಚು ದೈವಿಕನಾದಂತೆ ಆ ಮನುಷ್ಯನ ಪ್ರಾರ್ಥನೆಗಳು ದೇವರಿಂದ ಹೆಚ್ಚು ಕೇಳಲ್ಪಡುತ್ತವೆ.
ವೈ ವಾಸ್ ಜೀಸಸ್ ಪ್ರೇಯರ್ಸ್ ಹರ್ಡ್? ಬಿಕಾಸ್ ಹಿ ಫಿಯರ್ಡ್, ಬಿಕಾಸ್ ಆಫ್ ಹಿಸ್ ಗಾಡ್ಲಿ ಫಿಯರ್.
ಯಾಕೆ ಯೇಸು ಸ್ವಾಮಿಯ ಪ್ರಾರ್ಥನೆಗಳು ದೇವರಿಂದ ಕೇಳಲ್ಪಡ್ತಾ ಇದ್ದವು? ಯೇಸು ಸ್ವಾಮಿಗೆ ಭಯ ಇತ್ತು, ದೈವಿಕ ಭಯವಿತ್ತು.
ಯು ಥಿಂಕ್ ದಟ್ ಯುವರ್ ಪ್ರೇಯರ್ಸ್ ಆರ್ ಹರ್ಡ್ ನೋ ಮ್ಯಾಟರ್ ಹೌ ಯು ಲಿವ್? ಇಟ್ಸ್ ನಾಟ್ ಟ್ರೂ.
ನೀವು ಅನ್ಕೊಳ್ತೀರಾ ನನ್ನ ಪ್ರಾರ್ಥನೆಗಳು ಕೇಳುತ್ತವೆ ನಾನು ಹೆಂಗೆ ಜೀವಿಸಿದ್ರು ಅಂತ? ಅದು ಸತ್ಯ ಅಲ್ಲ.
Psalm 66 verse 18 says, if I regard iniquity in my heart, the Lord will not hear me.
ಕೀರ್ತನೆಗಳು 66:18 ಈ ರೀತಿಯಾಗಿ ಹೇಳಲ್ಪಟ್ಟಿದೆ, ನನ್ನ ಹೃದಯದಲ್ಲಿ ಕೆಟ್ಟತನ ಅನ್ನುವಂಥದ್ದು ಕಂಡು ಬಂದರೆ ನನ್ನ ಪ್ರಾರ್ಥನೆ ದೇವರು ಕೇಳೋದಿಲ್ಲ ಅಂತ.
A godly life is the most profitable life that any man can ever live.
ದೈವಿಕ ಜೀವಿತವು ಲಾಭದಾಯಕ ಜೀವಿತವಾಗಿದೆ. ದೈವಿಕ ಜೀವಿತಕ್ಕಿಂತ ಬೇರೆ ಜೀವಿತವನ್ನು ಯಾರಾದರೂ ಹಿಡ್ಕೊಂಡಿದ್ರೆ ಅದು ಲಾಭಕರವಾಗಿರೋದಿಲ್ಲ.
ಯು ಮೇ ಫೇಸ್ ಪ್ರಾಬ್ಲಮ್ಸ್ ಬಟ್ ಯು ವಿಲ್ ಓವರ್ಕಮ್ ದೆಮ್. ಎವ್ರಿ ಸಿಂಗಲ್ ಒನ್ ಆಫ್ ದೆಮ್.
ನೀವು ಸಮಸ್ಯೆಗಳನ್ನ ಎದುರಿಸಬಹುದು, ಆದರೆ ಪ್ರತಿಯೊಂದು ಸಮಸ್ಯೆಗಳನ್ನ ನೀವು ಜಯಿಸ್ತೀರಾ.
ಇಫ್ ಯು ಹ್ಯಾವ್ 1000 ಪ್ರಾಬ್ಲಮ್ಸ್ ಯು ವಿಲ್ ಓವರ್ಕಮ್ ಆಲ್ 1000, ನಾಟ್ ಒನ್ ವಿಲ್ ಬಿ ಲೆಫ್ಟ್ ಅನ್ಸಾಲ್ವ್ಡ್.
ನೀವು 1000 ಸಮಸ್ಯೆಗಳನ್ನ ಎದುರಿಸ್ತಾ ಇದ್ರಿ ಅಂದ್ರೆ ಆ 1000 ಸಮಸ್ಯೆಗಳು ಕೂಡ ಪರಿಹಾರ ಆಗ್ತವೆ, ಒಂದೇ ಒಂದು ಕೂಡ ಪರಿಹಾರ ಆಗದೇನೆ ಉಳಿಯೋದಿಲ್ಲ.
ಯು ಕ್ಯಾನ್ ಓವರ್ಕಮ್ ಎವ್ರಿ ಸಿಂಗಲ್ ಒನ್ ಆಫ್ ದೆಮ್ ಇಫ್ ಯು ಆರ್ ಗಾಡ್ಲಿ, ಬಿಕಾಸ್ ಗಾಡ್ ಲಿಸನ್ಸ್ ಟು ದ ಪ್ರೇಯರ್ ಆಫ್ ದೋಸ್ ಹೂ ಫಿಯರ್ ಹಿಮ್.
ನೀವು ದೈವಿಕರಾಗಿದ್ರೆ, ನೀವು ದೇವರಿಗೆ ಭಯ ಪಡ್ತಾ ಇದ್ರೆ ಆ ಎಲ್ಲಾ ಸಮಸ್ಯೆಗಳಿಗೆ ಪರಿಹಾರ ಸಿಗತ್ತೆ, ಮತ್ತು ನೀವು ಮಾಡುವಂತ ಪ್ರಾರ್ಥನೆಗಳನ್ನ ದೇವರು ಕೇಳ್ತಾರೆ, ಯಾಕೆಂದ್ರೆ ನೀವು ದೇವರಿಗೆ ಭಯ ಪಡೋದ್ರಿಂದ.
Let me tell you another result of being godly. The Bible says in Hebrews 1:9 that Jesus was anointed with the oil of gladness. That means he was perpetually fresh with gladness and joy. Not because he was God's son, but because he loved righteousness and hated sin. That's what that verse says.
ದೈವಿಕರಾಗಿದ್ದರೆ ಅದರ ಇನ್ನೊಂದು ಫಲಿತಾಂಶವನ್ನ ಹೇಳಬಯಸ್ತೇನೆ. ಹಿಬ್ರಿಯ ಪತ್ರಿಕೆ 1:9 ಈ ರೀತಿಯಾಗಿ ಹೇಳುತ್ತದೆ, ಯೇಸು ಪರಮಾನಂದ ತೈಲದಿಂದ ಅಭಿಷೇಕಿಸಲ್ಪಟ್ಟಿದ್ದನು ಎಂಬುದಾಗಿ. ಅದರ ಅರ್ಥ ಯೇಸು ನಿರಂತರವಾಗಿ ತಾಜಾತನದಿಂದ ಮತ್ತು ಸಂತೋಷದಿಂದ ಇರುತ್ತಿದ್ದರು. ಯೇಸು ದೇವರ ಮಗನಾಗಿದ್ದಕ್ಕಾಗಿ ಎಂಬ ಕಾರಣವಲ್ಲ, ಯಾಕೆಂದರೆ ಯೇಸು ನೀತಿಯನ್ನ ಪ್ರೀತಿಸಿ ಪಾಪವನ್ನ ದ್ವೇಷಿಸಿದ್ದಕ್ಕಾಗಿ. ಈ ವಚನದ ಅರ್ಥ ಇದೇ ಆಗಿದೆ.
He was anointed with the oil of gladness above his companions, which means he had more joy and gladness in his life than all other believers, not because he was a son of God, but because he loved righteousness and hated sin.
Yesu tanna saha jothegararigintha hechu paramananda tailadinda abhishekisalpattiddaru. Adara artha Yesu tamma jeevithadalli hechu santosha mattu aanandavanna hondiddaru bere ella vishwasigaligintha. Yesu devara maganagiddakkagi alla, ಯೇಸು ನೀತಿಯನ್ನು ಪ್ರೀತಿಸಿ ಪಾಪವನ್ನು ದ್ವೇಷ ಮಾಡಿದ್ದಕ್ಕಾಗಿ.
There we can say for ourselves too, the more we love righteousness and the more we hate sin, the more the oil of gladness is going to overflow from our life.
ನಾವು ಕೂಡ ಈ ರೀತಿಯಾಗಿ ಹೇಳ್ಕೋಬಹುದು, ನಾವು ನೀತಿಯನ್ನು ಹೆಚ್ಚು ಪ್ರೀತಿಸಿ ಪಾಪವನ್ನು ಹೆಚ್ಚು ದ್ವೇಷಿಸಿದಾಗ ನಮ್ಮ ಜೀವಿತದಿಂದಲೂ ಸಹ ಪರಮಾನಂದ ತೈಲವು ಉಕ್ಕಿ ಹರಿಯುತ್ತದೆ.
God can commit himself only to a man who is upright morally.
ಯಾರು ನೈತಿಕತೆಯಲ್ಲಿ ಪ್ರಾಮಾಣಿಕವಾಗಿ ಇರ್ತಾರಲ್ಲ ಅಂತವರೊಟ್ಟಿಗೆ ದೇವರು ತಮ್ಮನ್ನ ತಾವು ಒಪ್ಪಿಸಿಕೊಡ್ತಾರೆ.
This is the secret of all spiritual authority.
ಆತ್ಮಿಕ ಅಧಿಕಾರದ ರಹಸ್ಯ ಇದೇ ಆಗಿದೆ.
And if you want to have authority in your life over Satan, over your circumstances, over your problems, seek after godliness. Keep your conscience absolutely clear, whatever your conscience convicts you about.
ನೀವು ನಿಮ್ಮ ಜೀವಿತದಲ್ಲಿ ಸೈತಾನನ ಮೇಲೆ, ನಿಮ್ಮ ಪರಿಸ್ಥಿತಿಗಳ ಮೇಲೆ ಮತ್ತು ನಿಮ್ಮ ಸಮಸ್ಯೆಗಳ ಮೇಲೆ ಅಧಿಕಾರವನ್ನ ಹೊಂದಿಕೊಳ್ಳಬೇಕಾದ್ರೆ ದೈವಿಕತೆಯನ್ನ ಹುಡುಕ್ರಿ ಮತ್ತು ನಿಮ್ಮ ಮನಸ್ಸಾಕ್ಷಿಯನ್ನ ಶುದ್ಧವಾಗಿ ಇಟ್ಕೊಳ್ಳ್ರಿ. ನಿಮ್ಮ ಮನಸ್ಸಾಕ್ಷಿಯು ನಿಮಗೆ ಏನನ್ನಾದರೂ ಹೇಳುವಾಗ ಅದಕ್ಕೆ ಕಿವಿಗೊಡ್ರಿ.
Never mind what other Christians do. You follow your conscience and keep it absolutely clear. You will find spiritual authority coming in your life.
ಬೇರೆ ಕ್ರೈಸ್ತರು ಏನು ಮಾಡ್ತಾ ಇದಾರಲ್ಲ ಅದರ ಬಗ್ಗೆ ನೀವು ತಲೆ ಕೆಡಿಸ್ಕೋಬೇಡಿ. ನಿಮ್ಮ ಮನಸ್ಸಾಕ್ಷಿಯನ್ನ ನೀವು ಹಿಂಬಾಲಿಸ್ರಿ ಮತ್ತು ಅದನ್ನು ಶುದ್ಧವಾಗಿ ಇಟ್ಕೊಳ್ಳ್ರಿ. ಆಗ ನಿಮ್ಮ ಜೀವಿತದಲ್ಲಿ ಆತ್ಮಿಕ ಅಧಿಕಾರವು ಬರುವುದನ್ನ ನೀವು ಕಂಡುಕೊಳ್ಳುವಿರಿ.
Now religious people in Jesus' time did not appreciate the holiness of Jesus.
ಯೇಸುವಿನ ಸಮಯದಲ್ಲಿ ಇದ್ದಂತ ಧಾರ್ಮಿಕ ಜನರು ಯೇಸುವಿನಲ್ಲಿದ್ದಂತ ಪವಿತ್ರತೆಯನ್ನ ಪ್ರಶಂಸಲಿಲ್ಲ.
You know, one godly man can make a tremendous difference even in a city.
ನಿಮಗೆ ಗೊತ್ತಾ, ಒಬ್ಬ ದೈವಿಕ ಮನುಷ್ಯನು ಒಂದು ಪಟ್ಟಣದಲ್ಲಿ ಅದ್ಭುತ ವ್ಯತ್ಯಾಸವನ್ನ ತರಬಲ್ಲನು.
There is a verse in Jeremiah chapter 5 and verse 1 which says that if there was one godly man in Jerusalem at that time, the city would not have been captured by the Babylonians.
ಯೆರೆಮೀಯ 5ನೇ ಅಧ್ಯಾಯ 1ನೇ ವಚನವು ಈ ರೀತಿಯಾಗಿ ಹೇಳುತ್ತದೆ, ಯೆರೂಸಲೇಮಿನಲ್ಲಿ ಒಬ್ಬ ದೈವಿಕ ಮನುಷ್ಯನು ಸಿಕ್ಕಿದರೂ ಸಹ ಆ ಪಟ್ಟಣವು ಬಾಬೆಲೋನಿನ ಕೈಗೆ ಸಿಕ್ಕದಂತೆ ಮಾಡುವೆನು ಎಂಬುದಾಗಿ ಅಲ್ಲಿ ಹೇಳಲ್ಪಟ್ಟಿದೆ.
Isn't it a sad thing?
ಇದು ಒಂದು ಬೇಸರದ ಸಂಗತಿ ಅಲ್ವಾ?
Jerusalem could have been saved by one godly man, but there wasn't even one.
ಯೆರೂಸಲೇಮು ಒಬ್ಬನೇ ಒಬ್ಬ ದೈವಿಕ ಮನುಷ್ಯನನ್ನ ಹೊಂದಿಕೊಂಡಿದ್ರೂ ಅದು ರಕ್ಷಿಸಲ್ಪಡ್ತಿತ್ತು, ಆದರೆ ಒಬ್ಬನೇ ಒಬ್ಬ ದೈವಿಕ ಮನುಷ್ಯನು ಅಲ್ಲಿ ಸಿಕ್ಕಲಿಲ್ಲ.
Sodom could have been saved if there were 10 godly people there.
Sodom pattanavu rakshisalpadalu alli 10 daivika manushyaru irbekagitta.
But there weren't 10.
10 daivika manushyaru anta alla.
There may have been 1000 compromisers in Sodom and in Jerusalem. They couldn't help.
Sodom pattanadalli mattu Jerusalemnalli 1000 raji aguvantavaru irta iddru avaru yenu sahaya madlik aagtirilla.
What is God looking for? Numbers? No.
Hagadre devaru yen nodta idare? Sankhya nodta idara? ಇಲ್ಲ.
He's never looked for numbers. 1000 compromisers cannot save a city. One godly man can.
ದೇವರು ಸಂಖ್ಯೆಯನ್ನ ನೋಡ್ತಾ ಇಲ್ಲ. 1000 ಮಂದಿ ರಾಜಿಗಳು ಒಂದು ಪಟ್ಟಣವನ್ನ ರಕ್ಷಿಸಲಿಕ್ಕೆ ಸಾಧ್ಯ ಇಲ್ಲ, ಆದ್ರೆ ಒಬ್ಬ ದೈವಿಕ ಮನುಷ್ಯನು ಒಂದು ಪಟ್ಟಣವನ್ನ ರಕ್ಷಿಸಲಿಕ್ಕೆ ಸಾಧ್ಯ ಇದೆ.
And one would have thought that Jesus living in Nazareth would have been such a tremendous blessing to the synagogue there.
ನೀವು ಅನ್ಕೋಬಹುದು ಯೇಸು ನಜರೇತಿನಲ್ಲಿ ಜೀವಿಸುತ್ತಿದ್ದಾಗ ಅಲ್ಲಿನ ಸಭೆಗಳಲ್ಲಿ ಯೇಸು ಅದ್ಭುತ ಆಶೀರ್ವಾದದಾಯಕವಾಗಿದ್ರು ಎಂಬುದಾಗಿ.
But when he went to speak in that synagogue, his very first message, they interrupted him halfway, and we read in Luke chapter 4, they took him to the hill on which their city was built and wanted to throw him down a cliff. What does this teach us?
ಯೇಸು ಸಭಾ ಮಂದಿರದಲ್ಲಿ ಮೊದಲ ಸಂದೇಶವನ್ನ ಹೇಳುವಾಗಲೇ ಜನರು ಆತನಿಗೆ ಅಡ್ಡಿಪಡಿಸಿದರು. ಲೂಕಾ 4ನೇ ಅಧ್ಯಾಯದಲ್ಲಿ ನಾವು ಈ ರೀತಿಯಾಗಿ ಓದ್ತೇವೆ, ಸಭಾ ಮಂದಿರದಲ್ಲಿರುವವರೆಲ್ಲರೂ ಆತನ ಮಾತುಗಳನ್ನು ಕೇಳಿ ಬಹಳವಾಗಿ ಸಿಟ್ಟುಗೊಂಡು ಊರು ಕಟ್ಟಿದ್ದ ಗುಡ್ಡದ ಮೇಲಿಂದ ಆತನನ್ನು ಕೆಳಗೆ ದಬ್ಬಬೇಕೆಂದಿದ್ದರು ಎಂಬುದಾಗಿ.
That even religious people do not appreciate genuine holiness.
ಧಾರ್ಮಿಕ ಜನರು ಸಹ ನಿಜವಾದ ಪವಿತ್ರತೆಯನ್ನ ಪ್ರಶಂಸಿಸೋದಿಲ್ಲ.
Even religious Christians do not appreciate a man who comes with a message of holiness and godliness and victory over sin and obedience to God's commandments.
ಧಾರ್ಮಿಕ ಕ್ರೈಸ್ತರು ಸಹ ಪವಿತ್ರತೆಯ ಬಗ್ಗೆ, ದೈವಿಕತೆಯ ಬಗ್ಗೆ, ಪಾಪದ ಮೇಲಿನ ಜಯದ ಬಗ್ಗೆ ದೇವರ ಆಜ್ಞೆಗಳಿಗೆ ವಿಧೇಯವಾಗುವಂತ ಸಂದೇಶವನ್ನ ಯಾರು ಸಾರ್ತಾರಲ್ಲ ಅಂತವರನ್ನ ಪ್ರಶಂಸಿಸೋದಿಲ್ಲ.
ವೈ ಡಿಡ್ ದೇ ಹೇಟ್ ಜೀಸಸ್ ಸೋ ಮಚ್? ಬಿಕಾಸ್ ಹಿ ಪಾಯಿಂಟೆಡ್ ಔಟ್ ದೇರ್ ಸಿನ್ ಫಿಯರ್ಲೆಸ್ಲಿ.
ಯೇಸು ಸ್ವಾಮಿಯನ್ನ ಯಾಕೆ ಅಲ್ಲಿನ ಜನರು ದ್ವೇಷ ಮಾಡಿದ್ರು? ಯಾಕೆಂದರೆ ಯೇಸು ಸ್ವಾಮಿ ಭಯವಿಲ್ಲದೆ ಅವರ ಪಾಪವನ್ನ ಎತ್ತಿ ತೋರಿಸಿದ್ದಕ್ಕಾಗಿ.
ಹಿ ಪಾಯಿಂಟೆಡ್ ಔಟ್ ದೇರ್ ಲವ್ ಆಫ್ ಮನಿ, ಹಿ ಪಾಯಿಂಟೆಡ್ ಔಟ್ ದೇರ್ ಲವ್ ಆಫ್ ಆನರ್, ಹಿ ಪಾಯಿಂಟೆಡ್ ಔಟ್ ಹೌ ದೇ ವರ್ ಸೀಕಿಂಗ್ ದೇರ್ ಓನ್.
ಹಣವನ್ನ ಅವರು ಪ್ರೀತಿ ಮಾಡಿದ್ದಕ್ಕಾಗಿ ಮತ್ತು ಗೌರವವನ್ನ ಪ್ರೀತಿ ಮಾಡಿದ್ದಕ್ಕಾಗಿ ಮತ್ತು ತಮ್ಮ ಸ್ವಾರ್ಥವನ್ನ ನೋಡಿಕೊಳ್ಳುವಂತ ವಿಷಯವಾಗಿ ಯೇಸು ಸ್ವಾಮಿ ಎತ್ತು ತೋರಿಸಿದರು.
He pointed out how they were interested just in their rituals and their traditions and keeping petty little rules, but they were not living in purity and in compassion towards the needy.
ಅವರು ಧಾರ್ಮಿಕತೆಯ ಸಿದ್ಧಾಂತಗಳನ್ನ ಬೋಧನೆಗಳನ್ನ ಹಿಡ್ಕೊಂಡು ಕೂತಿದ್ರೆ ಹೊರತು ಒಬ್ಬ ಅಗತ್ಯತೆಯಲ್ಲಿರುವಂತ ಮನುಷ್ಯರನ್ನ ಮುಟ್ಲಿಕ್ಕಾಗ್ಲಿ ಅಥವಾ ಅವರ ವಿಷಯವಾಗಿ ಕರುಣೆಯನ್ನ ತೋರಿಸಲಿಕ್ಕಾಗ್ಲಿ ಅವರಿಗೆ ಮನಸ್ಸಿರಲಿಲ್ಲ.
And therefore Jesus faced the hostility of people, rejection, misunderstanding, opposition, hatred, criticism, rejection, ridicule, persecution, excommunication by all the Jewish religious leaders, being warned about, being called bad names, and finally they killed him.
ಅದಕ್ಕಾಗಿ ಯೇಸು ಜನರ ಹಗೆತನವನ್ನ, ತಿರಸ್ಕಾರವನ್ನ, ತಪ್ಪಾಗಿ ಅರ್ಥ ಮಾಡಿಕೊಳ್ಳುವುದನ್ನ, ವಿರೋಧ, ದ್ವೇಷ, ಟೀಕೆ, ಹಿಂಸೆಗಳನ್ನ ಮತ್ತು ಯಹೂದ್ಯ ನಾಯಕರ ಅನವಶ್ಯಕ ಮಾತುಗಳನ್ನ, ಅವರ ಎಚ್ಚರಿಕೆಗಳನ್ನ, ಅವರು ಕರೆದಂತ ಕೆಟ್ಟ ಹೆಸರುಗಳನ್ನ ಯೇಸು ಎದುರಿಸಿ ಕೊನೆಯದಾಗಿ ಅವರಿಂದಲೇ ಕೊಲ್ಲಲ್ಪಟ್ಟರು.
Because he preached holiness. So you see, the result of living a holy life is not that you're going to get a medal.
ಯಾಕೆಂದರೆ ಯೇಸು ಪವಿತ್ರತೆಯನ್ನ ಬೋಧಿಸಿದ್ದಕ್ಕಾಗಿ. ಪವಿತ್ರ ಜೀವಿತವನ್ನ ಜೀವಿಸುವುದರ ಪರಿಣಾಮ ನೀವು ನೋಡ್ಕೊಂಡ್ರಲ್ವಾ? ಅದು ಪದಕವನ್ನ ಪಡ್ಕೊಳ್ಳುವಂತದ್ದಲ್ಲ.
You'd probably be crucified. See, they would not have crucified him if he had just lived a holy life and not bothered.
ನೀವು ಶಿಲುಬೆಗೆ ಏರಿಸಲ್ಪಡಬಹುದು ಸಹ. ಯೇಸು ಕೇವಲ ಪವಿತ್ರ ಜೀವಿತವನ್ನ ಜೀವಿಸಿದ್ರೆ ಆ ಜನರು ಯೇಸುವನ್ನ ಶಿಲುಬೆಗೆ ಏರಿಸ್ತಿರಲಿಲ್ಲ.
But his holiness was such that it was like a light that exposed the darkness in them, and they were determined to silence him.
ಆತನ ಪವಿತ್ರ ಜೀವಿತ ಹೇಗಿತ್ತಪ್ಪ ಅಂದ್ರೆ ಯೇಸುವಿನಲ್ಲಿದ್ದಂತ ಒಂದು ಬೆಳಕು ಅವರಲ್ಲಿನ ಕತ್ತಲೆಯನ್ನ ತೋರಿಸ್ತಾ ಇತ್ತು. ಹಾಗಾಗಿ ಆ ಜನರು ನಿರ್ಧರಿಸಿಕೊಂಡ್ರು ಆತನನ್ನ ಸುಮ್ಮನಿರಿಸಬೇಕೆಂದು.
Jesus said it like this in John 3 verse 19 and 20. The Living Bible reads like this: their sentence is based on this fact, that the light from heaven came into this world, but they loved the darkness more than the light, for their deeds were evil.
ಯೋಹಾನ 3ನೇ ಅಧ್ಯಾಯ 19 ಮತ್ತು 20ನೇ ವಚನದಲ್ಲಿ ಯೇಸು ಈ ರೀತಿ ಹೇಳಿದರು. ಲಿವಿಂಗ್ ಬೈಬಲ್ ಅನುವಾದ ಈ ರೀತಿಯಾಗಿದೆ: ಆ ತೀರ್ಪು ಏನೆಂದರೆ ಬೆಳಕು ಈ ಲೋಕಕ್ಕೆ ಬಂದಿದೆ, ಆದರೆ ಜನರು ಬೆಳಕನ್ನು ಅಪೇಕ್ಷಿಸದೆ ಕತ್ತಲೆಯನ್ನೇ ಬಯಸಿದರು, ಏಕೆಂದರೆ ಅವರು ದುಷ್ಟ ಕಾರ್ಯಗಳನ್ನು ಮಾಡುತ್ತಿದ್ದರು ಎಂಬುದಾಗಿ.
They hated the heavenly light because they wanted to sin in the darkness.
ಅವರು ಪರಲೋಕದ ಬೆಳಕನ್ನ ದ್ವೇಷ ಮಾಡಿದರು, ಯಾಕೆಂದರೆ ಅವರು ಕತ್ತಲೆಯಲ್ಲಿ ಪಾಪವನ್ನ ಮಾಡಬೇಕೆಂದು ಬಯಸಿದ್ದಕ್ಕಾಗಿ.
Stayed away from that light for fear their sins would be exposed.
ಅವರು ಬೆಳಕಿನಿಂದ ತುಂಬಾ ದೂರ ಉಳಿದ್ರು, ಯಾಕೆಂದರೆ ತಮ್ಮ ಪಾಪಗಳು ಹೊರಗಡೆ ತೋರಿ ಬರ್ತವೆ ಎಂಬುದಕ್ಕಾಗಿ.
My dear friends, the Christian religious world of today is just the same.
ನನ್ನ ಪ್ರಿಯ ಸ್ನೇಹಿತರೆ, ಲೋಕದಲ್ಲಿರುವಂತ ಇಂದಿನ ಕ್ರೈಸ್ತ ಧರ್ಮವೂ ಸಹ ಇದೇ ರೀತಿಯಾಗಿದೆ.
If you walk in real holiness, you won't get a medal.
ನೀವು ನಿಜವಾದ ಪವಿತ್ರತೆಯಲ್ಲಿ ನಡೆಯೋದಾದ್ರೆ ನೀವು ಪದಕವನ್ನ ಗಿಟ್ಟಿಸಿಕೊಳ್ಳೋದಿಲ್ಲ.
You'll be hated, rejected, misunderstood, persecuted, and probably crucified.
ನೀವು ದ್ವೇಷಿಸಲ್ಪಡುತ್ತೀರಿ, ತಿರಸ್ಕರಿಸಲ್ಪಡುತ್ತೀರಿ, ತಪ್ಪಾಗಿ ಅರ್ಥೈಸಲ್ಪಡುತ್ತೀರಿ, ಹಿಂಸೆಗೊಳಗಾಗುತ್ತೀರಿ, ಶಿಲುಬೆಗೆ ಏರಿಸಲ್ಪಡಲುಬಹುದು ಸಹ.
So before you start following the Lord, do what Jesus said. Sit down, count the cost. It's worth it. Let's go forth to Jesus. Outside the camp, bearing his reproach.
ನೀವು ಕರ್ತನನ್ನ ಹಿಂಬಾಲಿಸೋದಕ್ಕಿಂತ ಮೊದಲು ಯೇಸು ಹೇಳಿದ್ದನ್ನ ಮಾಡ್ರಿ. ಕೂತು ಎಷ್ಟು ಬೆಲೆಯನ್ನ ನಾನು ತೆತ್ತಬೇಕು ಎಂದು ಲೆಕ್ಕ ಹಾಕ್ರಿ. ಅದು ನಿಜವಾಗಿಯೂ ಲಾಭಕರವಾಗಿದೆ. ಹಾಗಾಗಿ ಯೇಸುವಿನ ಬಳಿಗೆ ಹೋಗ್ರಿ ಮತ್ತು ಹೊರಗಡೆ ಬರುವಂತ ನಿಂದೆಗಳನ್ನ ಸಹಿಸಿಕೊಳ್ಳುವವರಾಗಿರ್ರಿ. ಆಮೆನ್.